ஞானிகள் இப்படி பேசினார்கள் என்று
ஆதல்லா துறையை வகுரிகிடத்தா தயந்தி முக்திம் அத்வரையை வயதயா தேவ்யா ச அத்வரையா தேவாக தேஷு ச பிரம்மா ததேஷ ஸ்லோகா. அது கேட்டாரு கிரகஸ்தரிகே ಬಹಳಷ್ಟು ಕರ್ಮಾಧಿಕಾರದಕ್ಕೆ ಏನು ಬೆನಿಫಿಟ್ ಅಂದರೆ ಬೇಗ ಮುಕ್ತಿ ಆಗುತ್ತೆ ಅಷ್ಟೇ. ತ್ವರೆಯೈವ ಗೃಹಿಣಃ ಸಾಧಯಂತಿ, ಬೇಗ ಗೃಹಸ್ಥಾಶ್ರಮಗಳು ಮೋಕ್ಷವನ್ನು ಹೊಂದುತ್ತಾರೆ. ಆದರೆ ಕ್ವಾಲಿಟಿ ಮಾತ್ರ ಯಾರು ಜಾಸ್ತಿ? ಎಸ್ ಎಲ್ ಸಿ ಪಾದ ಅಂದರೆ ಅಷ್ಟೇ ಕೆಲಸ ಸಿಕ್ಬಿಡುತ್ತೆ ಬೇಕಾದ್ರೆ, ಗೊತ್ತಾಯ್ತಾ? ಇವನು ಓದ್ತಿರ್ಬೇಕಿನ್ನು ಕೂಡ, ಬಟ್ ಸಂಬಳ ಯಾರು ಜಾಸ್ತಿ ಬರೋದು ಕೊನೆಗೆ? ಹೆಚ್ಚು ಓದಿದವನಿಗೆ, ಅಷ್ಟೇ ಕೆಲಸ ಸೇರಿದವನಿಗೆಲ್ಲ. ಅದೇ ರೀತಿಯೇ ಗೃಹಸ್ಥಾಶ್ರಮಗಳು ಬೇಗ ಸಾಧನೆ ಮಾಡ್ಕೊಂಡ್ಬಿಡ್ತಾರೆ ಅಂದರೆ ಅವ್ರಿಗೇನಾಗುತ್ತೆ? ಕಡಿಮೆ ಸುಖ, ನಿಧಾನ ಸಾಧನೆ ಮಾಡಿಕೊಂಡ್ರೆ ಸುಖ ಜಾಸ್ತಿ ಅದಕ್ಕೆ ಅಂತ ರಿಪೀಟೆಡ್ ಫೇಲ್ ಆಗಬೇಕು ಅಂತ ಅರ್ಥ ಅಲ್ಲ. 11 MBBS 20 MBBS ಅವೆಲ್ಲ ಅಲ್ಲ, ಅದು ಹೆಚ್ಚು ಕೋರ್ಸ್ ಓದಿದಷ್ಟು ಕೂಡ ಹೆಚ್ಚು ಫಲ ಬರುತ್ತೆ. ಆ ಕಾಲಕ್ಕೆ ಅವ್ರಿಗೆ ಬೆನಿಫಿಟ್ ಕಡಿಮೆ ಆಗೋದು ನಿಜ. ಆದರೆ ಗೃಹಸ್ಥರಿಗೆ ಮಾತ್ರ ಬೇಗ ಸಿದ್ಧಿ ಆಗೋದ್ರಿಂದ ಅವರಿಗೆ ಸುಖನೂ ಕಡಿಮೆ. ಇದು ಅದಕ್ಕೆ ಸನ್ಯಾಸಿಗಳು ಯಾತಕ್ಕೆ ಆಗ್ತಾರೆ ಅಂದರೆ, ಸಿದ್ಧಿ ನಿಧಾನ ಬಂದರೂ ಪರವಾಗಿಲ್ಲ, ಏನಾಗಬೇಕು? ಜಾಸ್ತಿ ಬರೋ ಬೇಗ ಫೇಲ್ ಆಗೋದು ಬೇಗ ಮಾರ್ಕ್ಸ್ ಕೊಟ್ಟೋಗ್ಬಿಡ್ತಾನೆ, ಪೇಪರ್ ಕೊಟ್ಟೋಗ್ತಾನೆ. ಪೂರ್ತಿ ಬರೆಯೋಣ ಕೊನೆವರೆಗೂ ಇನ್ನು ಪೇಪರ್ ಕಿತ್ಕೊಂಡ್ರೂ ಕೊಡೋದಿಲ್ಲ ಅವನು, ನಿಧಾನ ಬರದ ಫೇಲ್ ಅಂತ ತರ್ತಾನ. ಆದ್ದರಿಂದ ತ್ವರೆಯ ಸಿದ್ಧಿಯಾಗೋದು ಬೇರೆ, ಪೂರ್ಣ ಸಿದ್ಧಿಯಾಗೋದು ಬೇರೆ. ಆದ್ದರಿಂದ ಯತ್ಯಾಶ್ರಮಗಳಿಗೆ ಗೃಹಸ್ಥರಿಗಿಂತ ಜಾಸ್ತಿ ಸುಖ ಇರೋದರಿಂದ ಅವರ ಸಾಧನೆ ನಿಧಾನವಾಗುತ್ತೆ ಹೊರತು ಅವರು ಕಡಿಮೆ ಸುಖ ಪಡ್ತಾರೆ ಅಂತ ಅಲ್ಲ. ನೋಡಿ, ತ್ವರೆಯೈವ ಗೃಹಿಣ ಸಾಧಯಂತಿ ಮುಕ್ತಿಂ, ಆ ತ್ವರೆಯೈವ ಯತಯ, ಯತಿಗಳು ಅಂದರೆ ಸನ್ಯಾಸಿಗಳು, ಅದಕ್ಕಿಂತ ಹೆಚ್ಚಾಗಿ ದೇವತೆಗಳು. ದೇವ್ಯಶ್ಚ ಅತ್ವರಯ ದೇವಾಹ, ಅವರಿಗಿಂತ ಲೇಟಾಗಿ ದೇವತೆಗಳು. ಲೇಟೇ ಅತಿ ಲೇಟ್ ಆಗೋದು ಯಾರು ಅಂದರೆ ತೇಷಚ ಬ್ರಹ್ಮ. ಬ್ರಹ್ಮದೇವರ ಸಾಧನೆ 100% ಮಾಡೋದು ಅವರೊಬ್ಬರೇ, ಉಳಿದವರೆಲ್ಲ ಮತ್ತೆ ಮತ್ತೆ ಕಡಿಮೆ ಆಗಿಬಿಡುತ್ತೆ. ಆದ್ದರಿಂದ ನಮಗೆ ಹೆಚ್ಚು ಸುಖ ಯಾರಿಗೆ? ಬ್ರಹ್ಮದೇವರಿಗೇನೆ. ತದೇಶ ಶ್ಲೋಕ, ಅದಕ್ಕೆ ಸಂವಾದಿಯಾಗಿ ಕಾರಣವನ್ನು ಹೇಳುತ್ತಾರೆ. ಶತಂ ಪರಾನಪಿ ಪಶ್ಚೈವ ದೇವಂ ಬ್ರಹ್ಮಾಚರ ದುಶ್ಚರಮ್ಯತ್ ತಪೋಗ್ರ್ಯಂ ವಿಹಾಯ ರಾಗಂ ಮನಸಶ್ಚೋಪರಿಷ್ಠ ತಥೋಭವತ್ ಪರಮೇಷ್ಠೀ ಸ ಮುಕ್ತೌ. ಶತಂ ಪರಾನ್ ಅಭಿಪಶ್ಯೈವ ದೇವಂ ಬ್ರಹ್ಮ ಅಚರ ದುಶ್ಚರಂ ಯತ್ತಪೋ ಅಗ್ರಂ ವಿಹಾಯ ರಾಗಂ ಮನಸಶ್ಚ ಉಪರಿಷ್ಠ ತಥೋಭವತ್ ಪರಮೇಷ್ಠೀ ಸ ಮುಕ್ತೌ. ಶತಂ ಪರಾನ್ ಅಭಿಪಶ್ಯೈವ ದೇವಂ, ಬ್ರಹ್ಮದೇವರು ಎಂಥವರವರು? ಶತಕಾಲ ಪರಕಾಲ 100 ವರ್ಷಗಳ ಕಾಲ ಪೂರ್ತಿಯಾಗಿ ದೇವರನ್ನು ಕಂಡು, ಬ್ರಹ್ಮ ಅಚರ ದುಶ್ಚರಂ ಯತ್ತಪೋ ಅಗ್ರಂ, ಬ್ರಹ್ಮದೇವರು ಅತ್ಯಂತ ದುಶ್ಚರ, ಬೃಹದೇವರು ಮಾಡೋಕ್ಕೆ ಆಗೋದೇ ಇಲ್ಲ, ದುರ್ಲಭ ಹೇಗೋ ದುಶ್ಚರ ಹಾಗೆ ನಡೆಸಲಿಕ್ಕೆ ಅಸಾಧ್ಯವಾದಂತಹ ಅಪೂರ್ವವಾದ ತಪಸ್ಸನ್ನು, ಅಗ್ರ್ಯಂ ಶ್ರೇಷ್ಠವಾದಂಥ ತಪಸ್ಸನ್ನು ಮಾಡಿದರು. ವಿಹಾಯ ರಾಗಂ, ಅಷ್ಟು ಮಾಡಿದ್ರಲ್ಲ ಸ್ವಲ್ಪ ಫಲ ಜಾಸ್ತಿಯ ಸೇವೆ ಜಾಸ್ತಿ ಆಗ್ತಿರ್ಲಿಕ್ಕೆ ಮನುಷ್ಯ ಫಲ ಜಾಸ್ತಿ ಕೆಡ್ತಾನೆ. ಇವರು ಹಾಗಲ್ಲ, ಅಷ್ಟು ದೊಡ್ಡ ಸೇವೆ ಮಾಡಿದರು ಕೂಡ ವಿಹಾಯ ರಾಗಂ, ಯಾವುದೇ ವಿಧವಾದಂಥ ಆಸೆ ಪಡಲೇ ಇಲ್ಲ ಅವರು. ಪ್ರವರ್ಧತಾಂ ಭಕ್ತಿ ರಾಮ್ ಕ್ಷಣೇ ಕ್ಷಣೇ ಅಷ್ಟೇ. ಮನಸಶ್ಚೋಪರಿಷ್ಠ, ಮನಸಃ ರಾಗಂ ವಿಹಾಯ, ಮನಸ್ಸಿನ ಎಲ್ಲ ಆಕಾಂಕ್ಷೆಗಳನ್ನು ಗೆದ್ದು, ಮನಸ್ಸಿನ ಎಲ್ಲ ಆಕಾಂಕ್ಷೆಗಳನ್ನು ಗೆದ್ದು. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಸ ಮನೋಗತಾನ್ನಂತ ಬರುತ್ತೆ. ಮನಸ್ಸಿನೊಳಗೆ ಆಸೆಗಳನ್ನೆಲ್ಲ ಗೆದ್ದಿದ್ದಕ್ಕೋಸ್ಕರ ಮನಸಃ ರಾಗಂ ಪದ ಬಹಳ ಇಂಪ. ಆಸೆಗಳು ಎರಡು ವಿಧ, ಸ್ವರೂಪದಲ್ಲಿರೋದು ಬೇರೆ, ಮನಸ್ಸಿನಲ್ಲಿರೋದು ಬೇರೆ. ಸ್ವರೂಪದಲ್ಲಿರೋದೆಲ್ಲ ಒಳ್ಳೇದಿರುತ್ತೆ, ಮನಸ್ಸಿನಲ್ಲಿ ಏನಾಗುತ್ತೆ ಟೆಂಪ್ಟ್ ಆಗ್ತಾನೆ, ಅದು ಇದನ್ನು ನನಗೂ ಬೇಕು ಅನ್ಕೋತಾನೆ. ಅದಕ್ಕೆ ಮನೋಗತಾನ್ ಕಾಮಾನ್, ಮನಸ್ಸಿನೊಳಗೆ ಎಲ್ಲ ಕಾಮನೆಗಳನ್ನು ಅವನು ಗೆಲ್ತಾನೋ ಅವನ ಸ್ಥಿತಪ್ರಜ್ಞನಾಗ್ತಾನೆ ಬ್ರಹ್ಮದೇವರು. ಸ್ಥಿತಪ್ರಜ್ಞರಾಗಿ ದೊಡ್ಡ ಸಾಧನೆ ಮಾಡಿ ಉಪರಿಷ್ಠ ಎಲ್ಲರ ಮೇಲೆ ಇದ್ದಾರೆ. ತಥೋ ಅಭವತ್ ಪರಮೇಷ್ಠೀ ಸ ಮುಕ್ತೌ, ಆದ್ದರಿಂದ ಬ್ರಹ್ಮದೇವರ ಮುಕ್ತಿಯಲ್ಲಿ ಸರ್ವೇಷಾಂ ಉಪರಿ ಉಪರಿಷ್ಠ ಉಪರಿಸ್ಥಿತ ಉಪರಿಷ್ಠ ಉಪರಿ ಮೇಲೆ ಸ್ಥ ಇರುವವರಾಗಿ ಆಗಿದ್ದಾರೆ. ಹೌದು, ಸ್ವರೂಪದ ಸನ್ಯಾಸಿಗಳನ್ನೇ ತಗೋಬೇಕಾದ ಬರೀ ಆಶ್ರಮ ಅಲ್ಲ ಅಲ್ಲ. ಈಗ ಎರಡು ಆಗಿದ್ರೆ ಭಾರಿ ಸಂತೋಷ, ಯಾರು ಸ್ವರೂಪದಲ್ಲೇ ಸನ್ಯಾಸಿಗಳಾಗಿದ್ದು ಇತ್ಯಾಶ್ರಮಗಳಾಗಿದ್ದರೆ ಭಾರಿ ಶ್ರೇಷ್ಠ, ಅದರ ನಿಯಮ ಇಲ್ಲ. ಬಟ್ ಸ್ವರೂಪದಲ್ಲಿ ಯತಿಗಳಾಗಿದ್ದವರು ಕೂಡ ಪ್ರತಿ ವರ್ಷ ಪ್ರತಿಸಟ್ಟ ಆಗಬೇಕು ಅಂತ ನಿಯಮ ಇಲ್ಲ, ಅದು ಮೂಲತಃ ಅವರಾಗಿರ್ತಾರೆ, ಒಮ್ಮೊಮ್ಮೆ ಹೆಚ್ಚು ಕಡಿಮೆ ಆಗಬಹುದು. ಅವ್ರ ಅವ್ರ ಸ್ವರೂಪ ಸನಕಾದಿಗಳು ಹೇಗೆ ಸದಾ ಸನ್ಯಾಸ ಪ್ರಿಯರು ಆ ರೀತಿಯಾಗಿ. ಯೋ ಹಿ ತ್ವರೆಯ ಸಾಧಯೇತ್ ಸಮಂದಂ ಸುಖಮಾಪ್ನುಯಾತ್, ಯೋ ಹಿ ಅತ್ವರೆಯ ಸಮಹತ್ ಯೋ ಹಿ ತ್ವರೆಯ ಸಾಧಯೇತ್, ಯಾವನು ಅವಸರಪಟ್ಟು ಸಾಧನೆ ಮಾಡ್ತಾನೋ ಸಮಂದಂ ಸುಖಮಾಪ್ನುಯಾತ್, ಅವನು ಕಡಿಮೆ ಸುಖವನ್ನು ಹೊಂದುತ್ತಾನೆ. ಮಂದ ಬಂದರೆ ಕಡಿಮೆ ಸುಖವನ್ನು ಹೊಂದುತ್ತಾನೆ. ಯೋಹಿ ಅತ್ವರಯಾತ ವಹತ್, ಯಾರು ನಿಧಾನವಾಗಿ ಸಾಧನೆ ಮಾಡ್ತಾರೋ ಅವರೇನಾಗ್ತಾರೆ? ದೊಡ್ಡ ಸುಖ ಹೊಂದುತ್ತಾರೆ. ಇನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಕನ್ಫ್ಯೂಷನ್ ಇದೆ, ಅದಕ್ಕೆ ನಾವೇನು ಮಾಡ್ತೇವೆ? ನಿಧಾನ ಅವಸರ ಬೇಡ ಸಾಧನೆಗೆ, ನಿಧಾನ ಮಾಡೋಣ, ಸುಖ ಕಡಿಮೆ ಆಗಿಬಿಡುತ್ತೆ. ಆ ಅರ್ಥ ಅಲ್ಲ ಅದಕ್ಕೆ, ತ್ವರ ಶಬ್ದಕ್ಕೆ ಆ ರೀತಿ ಅರ್ಥ ಅಲ್ಲ. ಯಾರು ತ್ವರೆಯ ಅಂತ ಅವಸರಪಟ್ಟು ಬೇರೆ, ನಿಧಾನ ಬೇರೆ. ಉದಾಹರಣೆಗೆ ಇನ್ನೂ ಅಡುಗೆ ಸರಿಗಾಗಿಲ್ಲ, ಅರ್ಜೆಂಟ್ ಊಟಕ್ಕೆ ಕೂತ್ಬಿಟ್ರೆ ಏನಾಗುತ್ತೆ ಅವನಿಗೆ? ಹಸಿ ಬಿಸಿ ಒಂದು, ಬಿಸಿ ಜಾಸ್ತಿ, ಇನ್ನೂ ಅಡುಗೆ ಪೂರ್ತಿ ಆಗಿಲ್ಲ, ಏನೇನೋ ಕನ್ಫ್ಯೂಷನ್ನು. ನಿಧಾನವಾದ ಎಲ್ಲ ಸಿಗುತ್ತೆ, ಏನೂ ಮಿಸ್ ಆಗೋದಿಲ್ಲ. ಯೋಗಿ ತ್ವರೆಯ ಸಾಧನೆ, ತ್ವರೆಯ ಒಂದು ಅವಸರಪಟ್ಟು ಸಾಧನೆ ಮಾಡೋದು ಬೇರೆ, ಬೇಗ ಸಾಧನೆ ಮಾಡೋದು ಬೇರೆ. ಬೇಗ ಮಾಡೋದು ಯಾವಾಗಲೂ ಒಳ್ಳೆಯದು, ಅವಸರ ಪಡೋದು ಅಂದ್ರೆ ಏನು? ಅರ್ಹತೆ ಇಲ್ಲ ಅದನ್ನು ತೊರೆ ಪಡೋದು, ಅದು ಕೆಲಸ. ಅದು ಹೇಳಿ SLC ಆದ ತಕ್ಷಣ ರ್ಯಾಂಕ್ ಬಂತು, ಕೆಲಸ ಸೇರಿಬಿಟ್ಟ. PUC ರ್ಯಾಂಕ್ ಬಂತು, ಕೆಲಸ ಸೇರಿಬಿಟ್ಟು ಸಿಗುತ್ತೆ, ಇಮಿಡಿಯೇಟ್ ಗ್ಯಾರಂಟಿ ಸಿಗುತ್ತೆ. ಆದರೆ ಮುಂದೆ ಅವ್ರು ಕಾದಿದ್ರೆ ಏನಾಗ್ತಿತ್ತು? ಇನ್ನು ಮುಂದೆ ಓದಿದ್ರೆ ಇವನು ಎಷ್ಟು SLC ಫಸ್ಟ್ ರ್ಯಾಂಕ್ ಬಂದು ಯಾವ ಕೆಲಸ ಸೇರಿದ್ರು ಕೂಡ ಮುಂದೆ ಓದಿ ಬರೋ ಕೆಲಸಕ್ಕೆ ಸಮ ಆಗ್ತಿರಲಿಲ್ಲ. ಆದ್ದರಿಂದ ಬಲುಬೇಗ ಕೆಲಸಕ್ಕೆ ಸೇರೋನಿಗೆ ಕಡಿಮೆ ಸಂಬಳನೋ, ನಿಧಾನ ಹೆಚ್ಚು ಓದಿ, ನಿಧಾನವಾಗಿ ಅಂತ ಹೇಳಿದರೆ SLC ಮಾಡಿ 20 ವರ್ಷದ ಕೆಲಸ ಸೇರಿದ್ರು, ಆ ರೀತಿ ಅಲ್ಲ. ಹೆಚ್ಚು ಓದಿ ಅಂತ, ಹೆಚ್ಚು ಓದಿ ಕೆಲಸಕ್ಕೆ ಸೇರೋದು ಗ್ಯಾಪ್ ಹೊರತು ತಡ ಅಂತ ಹೇಳಿದರೆ ಇಲ್ಲೇ ಕೆಲಸಕ್ಕೆ ಸೇರೋದಿಲ್ಲ ನಾನು ಅಂತ ಹೇಳಿದ್ರಲ್ಲ. ಅಂದರೆ ಅವ್ರು ಇನ್ನೂ ಓದೋದಿದ್ದಾಗ ಸೇರೋದಿಲ್ಲ, ನಾನು ಇನ್ನೂ ಓದ್ತೇನೆ, ಓದು ಮುಗಿದ ಮೇಲೆ ಸೇರ್ತೇನೆ. ಆ ಸಾಧನೆ ಪೂರ್ತಿ ಮುಗಿದ ಮೇಲೆ ವಿದ್ಯಾರ್ಥಿ ಸರಿಯಾಗಿ ಬರೆದಿರ್ತಾನೆ, 1.5 ಗಂಟೆಗೆ ಪಾಸ್ ಆಗ್ತಾನೆ, ಆಗ ಪೇಪರ್ ಕೊಡೋದಿಲ್ಲ ಅವನು. ಯಾತಕ್ಕೆ ಈಗ ಕೊಟ್ಟರೆ ಏನಾಗ್ತಾನೆ? ಬರೀ ಪಾಸ್ ಆಗ್ತಾನೆ, ಇನ್ನೊಂದು 1.5 ಗಂಟೆ ಉಪಯೋಗಿಸ್ಕೊಂಡ್ರೆ ಆಗ ಫಸ್ಟ್ ಕ್ಲಾಸ್ ರ್ಯಾಂಕ್ ಬರೋದು. ಆಗ ಅದಕ್ಕೆ ಕೊಟ್ಬಿಡೋದು, ಪಾಸ್ ಆಗಿದ್ಬಿಡು ಸಾಕು ಅಂತ ಹೇಳಿಬಿಟ್ಟು ಅದು ಗೊತ್ತಿದ್ರು ಕೂಡ ಬರೀದೇ ಹೋಗಿಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ದೊಡ್ಡ ಗೊತ್ತಿಲ್ಲದವ್ರು ಅವ್ರ ವೀಕ್ನೆಸ್ ಅದು. ಗೊತ್ತಿದ್ದಾಗ ಏನು ಮಾಡಬಾರ್ದು? ಅವಸರ ಪಡೋಕ್ಕೆ ಹೋಗಬಾರ್ದು. ದೇವಪೂಜೆ ಸಂಧ್ಯಾವನ್ನೆಲ್ಲ ಹ್ಯಾಂಗೆ ಮಾಡಬೇಕು? ಆದಷ್ಟು ಕೂಡ ಸಕಾಲಕ್ಕೆ ಮಾಡಬೇಕು. ನಿಧಾನ ಮಾಡಬೇಕು ಅಂತ ಹೇಳಿದ್ರೆ 10 ಗಂಟೆ ಮಾಡಬೇಕು ಅಂತ ಅರ್ಥ ಅಲ್ಲ. ಸಕಾಲಕ್ಕೆ ಮಾಡಬೇಕು, ಮಾಡಬೇಕಾದ್ರೆ ಅವಸರ ಮಾಡ್ಕೋಬಾರ್ದು. ಅರ್ಥ ಆಯ್ತಾ? ಮಾಡಬೇಕಾದ್ರೆ ನಿಧಾನವಾಗಿ ಪ್ರತಿಯೊಂದು ಮಂತ್ರನ ಉಚ್ಚಾರಣೆ ಮಾಡಿ ಪ್ರಾಣಾಯಾಮ ಹೇಗೆ ಮಾಡಬೇಕು, ಆಚಮನ ಎಲ್ಲ ಕ್ರಮವಾಗಿ ಮಾಡಿದರೆ ಸರಿ. ಅಲ್ಲಿ ತೊರೆ ಮಾಡಬಾರ್ದು ಅಂತ ಅರ್ಥನೇ ಹೊರತು ಸಕಾಲಕ್ಕೆ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನಿ ಅಂತಿರೋದ್ರಿಂದ ಸಾಧನೆ ಬೇಗನೆ ಮಾಡಬೇಕು, ಆದರೆ ಫಲ ಸಿಗುತ್ತೆ ಅಂತ ಅವಸರಕ್ಕೋಸ್ಕರ ಕಟ್ ಮಾಡೋಕ್ಕೆ ಹೋಗಬಾರದು. ಯೋಗಿ ತ್ವರೆಯ ಸಾಧ, ಎಷ್ಟೋ ಜನ ಸ್ನಾನ ಸಂಧ್ಯಾ ಅಂದರೆ ಲೇಟಾಗಿ ಮಾಡ್ತಾರೆ, ಊಟಕ್ಕೆ ಗೊತ್ತಾಗಿರುತ್ತೆ, ಅದಕ್ಕೋಸ್ಕರ ಕಟ್ ಮಾಡಿಬಿಡ್ತಾರೆ. ಗೊತ್ತಾಗಿ ಟೈಮ್ ಇರೋದು ಗ್ಯಾಪ್ ಕಡಿಮೆ ಇರುತ್ತೆ, ಆದ್ದರಿಂದ ಅದಕ್ಕೆ ತಕ್ಕಂತೆಲ್ಲ ಲೋಪ ಆಗಿಬಿಡುತ್ತೆ. ಅದು ಅದಕ್ಕೆ ಲಿಂಕ್ ಮಾಡೋಕ್ಕೆ ಹೋಗಬಾರ್ದು. ಇದು ಸಾಧನೆ ಬೇರೆ, ಅದ್ರ ಸಾಧನೆಯೇ ಬೇರೆ. ಯೋಗಿ ತ್ವರೆಯ ಸಾಧಯೇ ಸಮಂದಂ ಸುಖಮಾಪ್ನು ಯಾಪ್ ಯೋಹಿ ಅತ್ವರಯ ಸಮಹತ್. ಯಾರು ಅವಸರ ಪಡದೆ ಸಾಧನೆ ಮಾಡ್ತಾರೋ ಅವರು ಮಹತ್ತರವಾದ ಸುಖವನ್ನು ಪಡೀತಾರೆ. ಇತಿ ಶ್ರುತೇಹೇ ಗೃಹಿಭ್ಯೋ ಯತೀನಾಂ ತೇಭ್ಯೋ ದೇವಾನಾಂ ಅತ್ವರಯ ಸಿದ್ಧೇಹೇ. ಈ ರೀತಿ ವೇದವಾಕ್ಯಗಳು ಸ್ಪಷ್ಟ ಇರೋದ್ರಿಂದ ಇತಿ ಶ್ರುತೇಹೇ ಗೃಹಿಭ್ಯೋ ಯತೀನಾಂ, ಗೃಹಸ್ಥಾಶ್ರಮಗಳಿಗಿಂತ ಯತಿಗಳಿಗೆ ಬಹಳ ಶ್ರೇಷ್ಠ, ಅವರಿಗಿಂತ ತಥೋ ದೇವಾನಾಂ ಅವರಿಗಿನ್ನೂ ಶ್ರೇಷ್ಠ. ಅತ್ವರಯ ಸಿದ್ಧೇಹೇ, ಅವರಿಗೆ ಅವಸರಪಟ್ಟ ಸಿದ್ಧಿ ಆಗೋದಿಲ್ಲ. ಬಹುಕಾಲ ಸಾಧನಾತ್ ಬಹುಕರ್ಮಾಧಿಕಾರ ಮಾತ್ರಸ್ಯ ದುರ್ಬಲತ್ವ. ಬಹು ಹಳ್ಳಿಗಳಿಗೆಲ್ಲ ಏನು ಮಾಡ್ತಿದ್ರು? ಸಣ್ಣ ಚಿಕ್ಕ ಊರುಗಳೆಲ್ಲ ಬೇಗ ಕೆಲಸಕ್ಕೆ ಸೇರಿಬಿಡೋದು ಅಭ್ಯಾಸ. ತಳ್ಳ ಫಾರಂ ಮುಗಿತು ಸೇರೋದು, SLC ಸೇರೋದು. ಜಾಸ್ತಿ ಹೋದರೆ ಇನ್ನೂ ಸೇರಿದ್ರೆ ನಮ್ಮ ಹುಡುಗ ನೋಡಿ ಸಂಪಾದನೆ ಮಾಡ್ತಾನೆ, ಅವ್ರಿಗೆ ಇದು ಅರ್ಥ ಆಗ್ತಿದ್ದಿಲ್ಲ. ಅವ್ರೇನು ಮಾಡ್ತೀವಿ? ಹೆಚ್ಚು ಓದ್ದವರಿಗೆಲ್ಲ ನಮ್ಮ ಹುಡುಗ ಇಲ್ಲೇ ಓದ್ಬಿಟ್ಟು ಸುಖವಾಗಿ ಕೆಲಸಕ್ಕೆ ಸೇರಿಬಿಟ್ಟಿದ್ದ, ಅಲ್ಲ ಮದುವೆ ಆಗಿಬಿಟ್ಟಿದೆ, ಅದು ಬೇರೆ. ಜೊತೆಗೆ ಬೇಗ 20 ವರ್ಷ ಮದುವೆ ಮಾಡಿಬಿಡ್ತಿದ್ರಲ್ಲ, ಇನ್ನೂ ಓದ್ತಾನೆ ಇದ್ದೀರಲ್ಲ, ಏನು ಅರ್ಥ ಇದ್ರೊಳಗೆ, ಏನು ಉಪಯೋಗಿಲ್ಲ. ಆ ಥರ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಅದಕ್ಕೆ ಅವಸರಪಟ್ಟು ಸಾಧನೆ ಮಾಡೋದ್ರಿಂದ ಎಷ್ಟು ಅನರ್ಥ ಇದೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಬಹುಕರ್ಮಾಧಿಕಾರ ಮಾತ್ರಸ್ಯ ದುರ್ಬಲತ್ವ, ಬಹುಕಾಲ ಸಾಧನಾತ್ ಬಹುಕರ್ಮಾಧಿಕಾರ ಮಾತ್ರಸ್ಯ ದುರ್ಬಲಾತ್. ನೋಡಿ, ಬಹುಕಾಲ ಸಾಧನ ಬೇರೆ, ಬಹುಕರ್ಮಾಧಿಕಾರ ಬೇರೆ. ಕಂಪೇರ್ ಮಾಡ್ತಾರೆ ಆಚಾರ್ಯರು. ಬಹುಕರ್ಮಾಧಿಕಾರ ಅಂದ್ರೇನು? ಪಂಚಮಯಜ್ಞಾನಿಗಳನ್ನ ಮಾಡ್ತಕ್ಕಂಥ ಅರ್ಹತೆ ಇದೆ ಇಷ್ಟೇ ಇವರಿಗೆ. ಆದರೆ ಬಹುಕಾಲ ಸಾಧನ ಅವರಿಗಿದೆ, ಅದಕ್ಕೇನು ಮಾಡಿದ್ರೆ ಲೆಕ್ಕ ಕೊಟ್ಬಿಟ್ರು ಯಾರು ಎಷ್ಟೆಷ್ಟು ಕಲ್ಪ ಸಾಧನೆ ಮಾಡ್ತಾರೆ ಅಂತೇಳಿ. ಕೃತ್ಯವಾಸನೆ ಹಿಂದಿನಿ 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಳಾರ್ಥಮ ಅಖಿಳಾಗಮರ್ಥಗಳು ಓದಿ ಜಲಸಿಯೋಳು. ಗೊತ್ತಾಯ್ತಾ? ಇವೆಲ್ಲ ಏನು ಹೇಳುತ್ತೆ? ಹೆಚ್ಚು ತಪಸ್ಸು ಮಾಡಿದ್ದಾರೆ, ಆಚಾರ ಹಿಂದೆ ಕೊಟ್ಟಿದ್ದಾರೆ. ಸಾಧನಶ್ಚ ಉತ್ತಮತ್ವೇನ ಸಾಧ್ಯಂಚ ಉತ್ತಮ ಮಾಪ್ನೆಯು. ಸಾಧನ ಜಾಸ್ತಿ ಮಾಡಿದಷ್ಟು ಕೂಡ ಸಿದ್ಧಿ, ಒಳ್ಳೆ ಸಿದ್ಧಿ ಬರುತ್ತೆ. ನಚ ಅದಕ್ಕೆ ಬಹುಕಾಲ ಸಾಧನ ಒಂದು, ಬಹುಕರ್ಮಾಧಿಕಾರ ಒಂದು. ಗೃಹಸ್ಥರಿಗೆ ಬಹುಕರ್ಮಾಧಿಕಾರ ಇದೆ, ಆದರೆ ಯತಿಗಳಿಗೆ ಬಂದರೆ ಬಹುಕಾಲ ಸಾಧನೆ ಇದೆ. ಆದ್ದರಿಂದಾಗಿಯೇ ಅವರದ್ದು ಹೆಚ್ಚು ಫಲ ಸಿಗುತ್ತೆ ಅವರಿಗೆ, ಇವರಿಗೆ ಕಡಿಮೆ ಫಲ ಸಿಗುತ್ತೆ. ಅದಕ್ಕೆ ಏನು ಸನ್ಯಾಸಿ ಯಾಕೆ ತಗೋತಾರೆ ಅಂದರೆ ಅದಕ್ಕೋಸ್ಕರ, ಹೆಚ್ಚು ಫಲ ಸಿಗಲಿ ಎಂದು ಅಪೇಕ್ಷೆಯಿಂದನೇ ಒಂದು ಹಂತದಲ್ಲಿ ಸನ್ಯಾಸದೊಳಗೆ ಇಷ್ಟಪಡ್ತಾರೆ. ನಚ ಆವಿಷ್ಕಾರೇಣ ಕಥನಾತ್ ಅಶೇಷತೋಪಿ ಯೋಗ್ಯಾ ಜ್ಞಾನಿನೋ ಭವಂತಿ ಇತಿ ಆಸ್ಥಾನ ಚತ್ವರಾದಿಷು ಸ್ಥಿತ್ವೈವ ಪ್ರಕಥನೀಯಂ. ಈಗ ಇನ್ನೊಂದು ಪ್ರಶ್ನೆ, ತುಂಬ ಜನಕ್ಕೆ ಅನುಕೂಲವಾಗುತ್ತೆ ಎಂಬ ದೃಷ್ಟಿಯಿಂದ, ಹೆಚ್ಚನ ಮುಕ್ತಿಗೆ ಹೋಗಲಿ ಎಂಬ ದೃಷ್ಟಿಯಿಂದ ನಾವು ಉಪದೇಶ ಎಲ್ಲಿ ಮಾಡಬೇಕು? ಆಸ್ಥಾನಗಳಲ್ಲಿ ಮಾಡೋದು, ಸಭೆಗಳನ್ನೇ ಮಾಡೋದು. ಚತ್ವರ ಅಂದ್ರೇನು? ಸರ್ಕಲ್ ಅಂತ ಅರ್ಥ. ಸರ್ಕಲ್ನಲ್ಲಿ ಉಪನ್ಯಾಸ ಇಟ್ಕೊಂಡ್ಬಿಡೋಣ ನಡಿ ಅಂತೇಳಿ. ತುಂಬ ಜನ ಬರ್ತಾರಲ್ಲ, ಹೆಚ್ಚನ ಸೇರ್ತಾರೆ, ಹೆಚ್ಚನ ಮೋಕ್ಷಕ್ಕೆ ಹೋಗಲಿ ಅಂತ ಹೇಳಿಬಿಟ್ಟು ನಾವು ಎಲ್ಲ ಕಡೆ ಉಪದೇಶ ಮಾಡಬಹುದು ಅಂತ ಪ್ರಶ್ನೆ. ಇವತ್ತು ಆಧುನಿಕರೇನು ತಿಳ್ಕೊತಾರೆ? ಹೌದು, ಹಾಗೆ ಮಾಡೋದು ಒಳ್ಳೇದು ಅಂತ ತಿಳ್ಕೊಳ್ತಾರೆ. ಅದಕ್ಕೆ ಹೇಳ್ತಾರೆ ಆವಿಷ್ಕಾರೇಣ ಕಥನಾತ್, ಬಿಡಿಸಿ ಬಿಡಿಸಿ ಹೇಳೋದ್ರಿಂದ, ಹೆಚ್ಚಾಗಿ ಹೇಳೋದ್ರಿಂದ. ಗೊತ್ತಾಯ್ತಾ? ಅಶೇಷತೋಪಿ ಯೋಗ್ಯಾ, ಎಲ್ಲರೂ ಕೂಡ ಯೋಗ್ಯರಾಗಿಬಿಟ್ಟು ಜ್ಞಾನಿನೋ ಭವಂತಿ, ಜ್ಞಾನಿಗಳಾಗಿ ಬಿಡ್ತಾರೆ. ಇತಿ ಆಸ್ಥಾನ ಚತ್ವರಾದಿಷು ಸ್ಥಿತ್ವೈವ ಪ್ರಕಥನೀಯಂ. ಆ ಯೋಗ್ಯರಿಗೆಲ್ಲ ಜ್ಞಾನ ಬರಲಿ ಎಂಬ ದೃಷ್ಟಿಯಿಂದ ವಿಶಾಲವಾದ ಜಾಗಗಳಲ್ಲಿ ಹೇಳ್ತೇವೆ ಅಂತ ಹೇಳಿ ಉಪದೇಶಾದಿಗಳನ್ನು ಮಾಡಬಾರದು ಅಂತ ಹೇಳಿಬಿಟ್ಟು. ಇದು ಬಹಳ ಇಂಪಾರ್ಟೆಂಟ್. ಇದು ಉಪದೇಶ ಮಾಡಿ, ಆದರೆ ಎಲ್ಲರೂ ಕೇಳ್ಕೊಳ್ಳಿ ಎಂಬ ದೃಷ್ಟಿಯಿಂದ ಉಪದೇಶ ಮಾಡಬೇಡಿ. ಯಾತಕ್ಕೆ ನಹಿ ಏವಂ ತ್ವರಮಾಣೇ ಸಿದ್ಧಿರ್ಭವತಿ. ಈ ರೀತಿ ಅನೇಕರಿಗೆ ಜ್ಞಾನ ಬರಲಿ ಎಂಬ ದೃಷ್ಟಿಯಿಂದ ಹೆಚ್ಚೆಚ್ಚನ ಕೇಳಿದ ಮಾತ್ರಕ್ಕೇನೆ ಸಿದ್ಧಿ ಬರೋದಿಲ್ಲ. ಯಾತಕ್ಕೆ ನೋಡೋದಕ್ಕೆ ನಮಗೆ ಇಲ್ಲಾಜಿಕಲ್ಲ ಕಾಣುತ್ತದೆ. ನೀವೇ ಹೇಳ್ತೀರಿ, ಹೆಚ್ಚು ಜನಕ್ಕೆ ತಲುಪಿರು ಒಬ್ಬನೇ ಪಾಠ ಹೇಳಿದರೆ ಭಾರಿ ಪುಣ್ಯ ಅಂತ ಹೇಳ್ತೀರಿ, ಸಾವಿರ ಜನಕ್ಕೆ ಜಾಸ್ತಿ ಪುಣ್ಯ ಆಗಬೇಕಲ್ಲ ಆಕ್ಚುಲಿ ಅಂತ ಕೇಳಿದರೆ ಅಲ್ಲಿ ಏನು ರಿಸ್ಕ್ ಇದೆ ಅಂತ ಹೇಳ್ತಾರೆ. ಅಯೋಗ್ಯಾನಾಮಪಿ ಗ್ರಹಣ ಪ್ರಸಂಗ, ಅದು ಇಂಪಾರ್ಟೆಂಟ್. ಅಯೋಗ್ಯರು ಬರೋ ಸಂಭವ ಇದೆ, ಆದ್ರಿಂದಾಗೇನೆ ಅಂಥ ಜಾಗ ಆರಿಸಿಕೊಳ್ಬೇಡಿ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಹೆಚ್ಚನ ಕೇಳೋದನ್ನು ಬೇಡ ಅಂತ ಹೇಳಲಿಲ್ಲ. ಅಯೋಗ್ಯರಿಗೆ ಹೇಳಬಾರ್ದು ಎಂಬ ದೃಷ್ಟಿಯಿಂದ. ಅಯೋಗ್ಯರಿಲ್ಲ ಅಂತಾಯ್ತೋ, ಹೆಚ್ಚನ ಕೇಳಿ, ಏನು ತೊಂದರೆ ಇಲ್ಲ. ತಿಳಿತಾ? ಅಯೋಗ್ಯರು ಇರೋದಾದರೆ ಇಬ್ಬರಿದ್ರೆ ಹೇಳಬೇಡಿ. ಯಾತಕ್ಕೆ ಅಯೋಗ್ಯ ಅದೇನಾಯ್ತು, ಬ್ರಹ್ಮ ಇಂದ್ರದೇವರು ವಿರೋಚನ, ಇಬ್ಬರೇ ಹೋಗಿರೋದು ಬ್ರಹ್ಮದೇವರ ಹತ್ರ. ಅಲ್ಲಿಗೂ ವಿರೋಚನ ಏನು ಮಾಡ್ಕೊಂಬಿಟ್ಟ, ಮಿಸ್ಯೂಸ್ ಮಾಡ್ಕೊಂಬಿಟ್ಟ. ತಾನು ದೇವರ ಬ್ರಹ್ಮ ಜೀವ ಬ್ರಹ್ಮಕ್ಕೆ ಹೇಳ್ತೇನೆ ತಿಳ್ಕೊಂಡು ಹೊರಟುಬಿಟ್ಟ. ಆದ್ದರಿಂದ ಇಲ್ಲಿ ಹೆಚ್ಚು ಜನ ಕೇಳಬೇಕು ಬಿಡೋ ಪ್ರಶ್ನೆಗಿಂತ ಅಯೋಗ್ಯರಿಗೆ ಹೇಳಬಾರದು ಎಂಬ ಪ್ರಶ್ನೆ ಬಹಳ ಮುಖ್ಯ. ಅದಕ್ಕೆ ಸೂತ್ರ ಏನಂತಿದೆ, ಒಬ್ಬ ಅನಾವಿಷ್ಕುರುವನ್ ಅನ್ವಯಾತ್ವಂ. ಆ ಸೂತ್ರಕ್ಕೆ ಅರ್ಥ ಇದೆ, ಅನಾವಿಷ್ಕುರುವನ್. ಆದಷ್ಟು ಕೂಡ ಹೆಚ್ಚನ್ನು ತಿಳಿಲಿ ಎಂಬ ದೃಷ್ಟಿಯಿಂದ ಅಯೋಗ್ಯರಿಗೂ ಕಿವಿಗೂ ಬೀಳಾಗಿ ಹೇಳಬೇಡಿ. ಅರ್ಥ ಆಯ್ತಾ? ಅಯೋಗ್ಯರ ಕಿವಿಗೂ ಕೂಡ ಬೀಳಾಗಿ ಹೇಳಬೇಡಿ. ಇದರಿಂದ ಏನು ಹೇಳಲಿಲ್ಲ ಅವರು, ಹೆಚ್ಚನ ಕೇಳಬೇಡಿ ಅಂತ ಅವ್ರ ತಾತ್ಪರ್ಯ ಅಲ್ಲ. ಅಯೋಗ್ಯರಿಗೆ ತಿಳಿಬಾರ್ದು ಅಷ್ಟೇ ತಾತ್ಪರ್ಯ. ಇದು ಕೊನೆ ಏನಾಯ್ತು ನಮ್ಮಲ್ಲಿ ಅಂದರೆ, ಯಾರಿಗೂ ಹೇಳಬಾರ್ದು ಅಂತ ಆಯ್ತು. ಬರ್ತಾ ಬರ್ತಾ ಅರ್ಥ ಆಯ್ತಾ? ತಮ್ಮ ಮಕ್ಕಳಿಗೂ ಹೇಳಿಲ್ಲ, ಭಾಳಷ್ಟು ಜನ ಏನು ಮಾಡಿಬಿಟ್ರು, ತಮ್ಮ ಮಕ್ಕಳಿಗೂ ಹೇಳಿದಾನೆ ಪೂರ್ತಿ. ಅಯೋಗ್ಯರಿಗೆ ಹೇಳಿದಾಗ ತಮ್ಮ ಮಕ್ಕಳು ಅಯೋಗ್ಯರು ತಾವೇ ತೀರ್ಮಾನ ಮಾಡ್ಕೊಂಡಾಗಾಯ್ತಲ್ಲ, ಆ ರೀತಿ ಮಾಡಬಾರ್ದು. ಇದು ಯಾವ ಕಡೆ ಒತ್ತು ಕೊಟ್ಟರು ಅಂಬುದು ಇವತ್ತು ನಮ್ಮಲ್ಲಿ ಭ್ರಮೆ ಇದೆ. ಕನ್ಸರ್ವೇಟಿವ್ ಅಪ್ರೋಚ್ ಅಂತ ಹೇಳೋದಕ್ಕೆ ಹೊರಟಿಲ್ಲ. ಇದನ್ನು ಕನ್ಸರ್ವೇಟಿವ್ ಅಪ್ರೋಚ್ ಬೇರೆ, ಕೇರ್ಫುಲ್ ಅಪ್ರೋಚ್ ಬೇರೆ. ಕೇರ್ಫುಲ್ಲಾಗಿ ಹೇಳಿದ್ರೆ ಅಂತ ಹೊರತು ನೀವು ಮಡಿ ಮಾಡ್ಕೊಂಡು ಹೇಳಲೇಬೇಡಿ ಅಂತ ಹೇಳೋದಕ್ಕೆ ಹೋಗಲಿಲ್ಲ. ಅಲ್ಲಿ ಏನಿದೆ, ಅಯೋಗ್ಯರಿಗೆ ತಲುಪಿದರೆ ಕಷ್ಟ ಅಂತ ಹೇಳದೆ ಹೋಗಿಬಿಟ್ರೆ ಯೋಗ್ಯರಿಗೆ ತಲುಪೇ ಹೋದ್ರೆ ಕಷ್ಟ ಅಂತ ಇನ್ನೊಂದಿದೆಯಲ್ಲ, ಅದಾಗಬಾರ್ದು. ಆದ್ದರಿಂದ ಇದು ಯೋಗ್ಯರಿಗೆ ಹೇಳಿ ಅಂತ ತಾತ್ಪರ್ಯನೇ ಹೊರತು ಬರೀ ಸಂಖ್ಯೆ ನೋಡಿಕೊಂಡು ಮೋಸ ಹೋಗಬೇಡಿ, ಅದು ತಾತ್ಪರ್ಯ. ಅದು ನಮಗೆ ಅದಕ್ಕೇನೆ ಸಾಮಾನ್ಯವಾಗಿ ಹೆಚ್ಚಿನ ಸೇರಿದ್ರೆ ಏನಾಗ್ತಾರೆ, ಅಸುರಾ ಬಹುಲಾ ಯಸ್ಮಾತ್ ತಸ್ಮಾತ್ ಜನತಾಮಯ. ಆ ರಿಸ್ಕ್ ಯಾವಾಗಲೂ ಇದೆ, ಯಾವಾಗಲೂ ಕೂಡ. ಉದಾಹರಣೆ, ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ಸ್ ಯಾವಾಗಲೂ ಬೇರೆದಕ್ಕಿಂತ ಕಡಿಮೆ, ಆರ್ಟ್ಸ್ಗಿಂತ ಇದು ಕಡಿಮೆ, ಒಂದೊಂದೇ ಕಡಿಮೆ ಆಗ್ತಾ ಬರುತ್ತೆ. ಯಾತಕ್ಕೆ? ಬುದ್ಧಿವಂತರು ಕಡಿಮೆ ಆದ್ರಿಂದ. ಆ ಥರ ಎಲಿಜಿಬಿಲಿಟಿ ಕಡಿಮೆ ಆಗುತ್ತೆ ಎಂಬ ದೃಷ್ಟಿಯಿಂದ ಕೋರ್ಸ್ ಕಡಿಮೆ. ಇವತ್ತು ಒಂದನೇ ಕ್ಲಾಸ್ಗೆ ಇರೋಷ್ಟು ಜನ ಕೂಲಿ, ಪ್ರೈಮರಿ ಸ್ಕೂಲ್ ಎಷ್ಟು ಜನ, ಹೈಸ್ಕೂಲಿಗೆ ಇರೋದಿಲ್ಲ, ಹೈಸ್ಕೂಲ್ಗೆ ಅಷ್ಟು ಪಿ ಯು ಸಿಗೆ ಇರೋದಿಲ್ಲ, ಪಿ ಯು ಸಿಗೆ ಅಷ್ಟು ಗ್ರಾಜುಯೇಷನ್ಗೆ ಇರೋದಿಲ್ಲ. ಅದರಲ್ಲೂ ಪಿ ಜಿಗೆ ಇನ್ನೂ ಕಡಿಮೆ ಆಗಿಬಿಡ್ತಾರೆ, ಕೆಲವಕ್ಕೆ ಒಬ್ಬಿಬ್ಬರು ಬರ್ತಾರೆ ಅಷ್ಟೇ ಕೆಲವು ಕೋರ್ಸ್ಗೆ. ಇದೇನು ತೋರಿಸುತ್ತೆ? ಯಾವಾಗಲೂ ಮೇಲಕ್ಕೆ ಹೋದ ಜನಗಳ ಸಂಖ್ಯೆ ಕಡಿಮೆ ಆದ್ದರಿಂದ ನಾವು ಹೆಚ್ಚನಕ್ಕೆ ತಿಳಿಸುವ ಎಂಬ ದುರುದ್ದೇಶದೊಳಗೆ ಅಯೋಗ್ಯರು ತಿಳಿಸುವ ತಪ್ಪು ಮಾಡಬಾರದು ಅಂತ ಹೇಳ್ತಾರೆ. ಅದಕ್ಕೆ ಸಾಮಾನ್ಯ ಯಾರು ಬರೋದಿಲ್ಲ ಅಂತ ಅರ್ಥ ಅದಕ್ಕೆ? ಅಲ್ಲ ಅಲ್ಲ, ಅದು ಅಯೋಗ್ಯರು ಬರೋದು ಇವತ್ತು ಅದೇನಿಲ್ಲ, ಇವತ್ತಿನ ಕಾಲಕ್ಕೆ ಏನಿಲ್ಲೇ ಇಲ್ಲ. ಈಗ ಟೆರರಿಸ್ಟ್ ಹೋಗೋದು, ಅಯೋಗ್ಯ ಟೆರರಿಸ್ಟು ಹೋಗ್ತಾರೆ ಇಲ್ಲಿಗೆ ದೇವಸ್ಥಾನಕ್ಕೆ, ಆದ್ದರಿಂದ ಅದು ಲೆಕ್ಕ ಇಲ್ಲ. ಹಾಗೇನಿಲ್ಲ, ದುರ್ಯೋಧನಾಗಿ ಕೃಷ್ಣ ತ್ಯಾಕ ಹೋದ ದ್ವಾರಕ್ಕೆಗೆ ಫಲ ಸಿಕ್ಕರೆ ಸಿಗಲಿ ಅಷ್ಟೇನು, ಮಠಕ್ಕೆ ಯಾತಕ್ಕೆ ಹೋಗ್ತಾರೆ, ರುಚಿಯಾದ ಊಟ ಮಾಡ್ತಾರೆ, ಹೋದ್ರೆ ಆಯಿತು. ಆ ಥರ ಅರ್ಥ ಆಯ್ತಾ? ತಿಳಿತಿಲ್ಲ ಇದಕ್ಕಿಂತ ಅದಕ್ಕೆ ಎಷ್ಟೋ ವ್ಯತ್ಯಾಸ. ಅದು ಚೀಪ್ ಆಗುತ್ತೆ, ಅದು ಇನ್ನೊಂದು ಕಾರಣ. ಹೋಟ್ಲಿಗಿಂತ ಚೀಪು, ಮತ್ತು ರುಚಿ ಜಾಸ್ತಿ ಇರುತ್ತೆ, ಬಿಸಿ ಬಿಸಿ ಆಗ್ತಾರೆ, ಯಾರದೋ ಎಂಜಲು ಎಂಬ ಯೋಚನೆ ಇರೋದಿಲ್ಲ. ಹ್ಞೂ, ಆಯ್ತು. ಅದು ಆ ಥರ ಯೋಚನೆ ಮಾಡಿ ಹೋಗೋದಿಲ್ಲ, ಎಷ್ಟೋ ಜನ ಆ ರೀತಿ ಹೋಗ್ತಾರೆ. ಮಠದ ಊಟ ಅದಕ್ಕೆ ಊಟದ ಜೊತೆಗೆ ಹಾಕ್ತಾರೆ, ಮತ್ತೆ ಅದೇ ಕಾರಣಕ್ಕೆ ಮೊದಲಾಗಿ ಹೋಗೋದಿಲ್ಲ. ಸೊ ಆ ಕಡೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂತ. ಅಂದರೆ ಏನರ್ಥ ಅಂದರೆ, ದೇವಸ್ಥಾನಕ್ಕೆ ಮಠಕ್ಕೆ ಹೋಗೋರು ಯೋಗ್ಯರಾಗಿರಬೇಕು ಅಂತ ಅರ್ಥ ಏನೂ ಇಲ್ಲ. ಅರ್ಥ ಆಯ್ತಾ? ದೇವಸ್ಥಾನಕ್ಕೆ ಯೋಗ್ಯರು ಬರ್ತಾರೆ, ಚಾನ್ಸಸ್ ಜಾಸ್ತಿ, ಅದನ್ನೊಪ್ಪಣ. ಬೇರೆ ಕಡೆಗಿಂತ ಸಿನಿಮಾಕ್ಕೆ ಹೋಗೋದಕ್ಕಿಂತ ದೇವಸ್ಥಾನಕ್ಕೆ ಬರೋ ಚಾನ್ಸಸ್ ಜಾಸ್ತಿ. ಒಬ್ಬಿಬ್ಬರಾದ್ರೂ ಯೋಗ್ಯರು ಸಂಭವ, ಅಲ್ಲಿ ಮಾತ್ರ ಇರೋ ಸಂಭವನೆ ಇರೋದಿಲ್ಲ. ಆದ್ದರಿಂದ ಅಯೋಗ್ಯ ಸ್ಥಳದಲ್ಲಿ ಹೇಳಬೇಡಿ, ಇದು ಎಚ್ಚರಿಕೆ ಕೊಟ್ಟಿದ್ದಾರೆ. ತಸ್ಮಾದ್ ವಿಚಾರ್ಯ, ಆದ್ದರಿಂದ ಯೋಚಾರ ಮಾಡಿ, ಯೋಗ್ಯಾನಾಮೇವ ಅತ್ವರೆಯೇವ ಕಥಯಿತ್ವ ಸಿದ್ಧಿರ್ಭವತಿ. ಯೋಗ್ಯರಿಗೆ ಹೇಳಬೇಕು, ನಿಧಾನವಾಗಿ ಹೇಳಬೇಕು ಅವರಿಗೆ. ಮತ್ತೆ ಅವಸರಪಟ್ಟು ಹೇಳೋದು ಬೇಡ. ಅವನಿಗೆ ಉದಾಹರಣೆಗೆ ಬಂದ, ಭಾಳ ಬೇಗ ಮೋಕ್ಷ ಆಗೋಸುದ ಶುರು ಮಾಡು, ಏಕ್ರಮಿಸೋದ ಶುರು ಮಾಡಿಬಿಡು, ಹಾಗೆಲ್ಲ ಮಾಡೋದು ರಾಮಶಬ್ದ ನಿಧಾನವಾಗಿ ಕ್ರಮದಲ್ಲಿ ಹೇಳೋದು. ಅಲ್ಲಿ ದಿನೇ ಮಾಡಬಾರ್ದು, ಮತ್ತೆ ಟೈಮ್ ವೇಸ್ಟ್ ಆಗಬಾರ್ದಲ್ಲಿ. ಟೈಮ್ ವೇಸ್ಟ್ ನಿಧಾನವಾಗಿ ಹೇಳಬೇಕು, ದಿವಸಕ್ಕೊಂದು ಶ್ಲೋಕ ಹೇಳಬೇಕು, ಆ ರೀತಿ ಅರ್ಥ ಅಲ್ಲ. ಹೆಚ್ಚೆ ಹೇಳಿ, ಗ್ರಂಥದ ಅರ್ಹತೆ ಪ್ರಕಾರ ಹೇಳಿ. ಅರ್ಥ ಆಯ್ತಾ? ಈಗ ತುಂಬ ಜನಕ್ಕೆ ಅದೊಂದು ಮೋಹ, ಒಂದು ದೊಡ್ಡ ಗ್ರಂಥ ಓದ್ಬಿಟ್ರೆ ಮೋಕ್ಷ ಆಗ್ತಾ ಮಿತ್ರಗಳನ್ನು ಏನು ಮಾಡಿದರೆ ಅದು ತಪ್ಪದು. ಆದರೆ ನಮ್ಮ ಚಿಕ್ಕ ಗ್ರಂಥ ದೊಡ್ಡ ಗ್ರಂಥ ಅಂತ ಇಲ್ಲೇ ಇಲ್ಲ. ನಮ್ಮ ಎಲಿಜಿಬಿಲಿಟಿ ಮುಖ್ಯ. ಈಗ ನಮಗೆ ಯಾವ್ದು ಅರ್ಥ ಆಗುತ್ತೋ ಅದಾಗಬೇಕೇ ಹೊರತು ಬೇರೆ ಯಾವ್ದು ಬಸ್ಸು ಅಲ್ಲ. ನಮ್ಮಲ್ಲಿ ದುಡ್ಡು ಇರಬೇಕಲ್ಲ ಅಷ್ಟು, ಆ ಥರ ಹೇಗೆ ಆಫ್ ಮಾಡ್ಕೋತೀವಿ ಆ ರೀತಿಯಾಗಿ. ಯೋಗ್ಯಾನಾಮೇವ ಅತ್ವರೆಯೇವ ಕಥಯಿತ್ವ ಸಿದ್ಧಿರ್ಭವತಿ. ಆಗ ಹೇಳಿದವನಿಗೂ ಸಿದ್ಧಿ, ಕೇಳಿದವನಿಗೂ ಸಿದ್ಧಿ. ಡಿಫ್ರೆನ್ಸ್ ಗೊತ್ತಾಯ್ತಾ? ಹೇಳಿದವನಿಗೂ ಸಿದ್ಧಿ ಬರಬೇಕು, ಕೇಳಿದವನಿಗೂ ಸಿದ್ಧಿ ಬರಬೇಕು. ಯಾಕೆ? ಅಯೋಗ್ಯ ಕೇಳಿದ್ರೆ ವಿಶ್ವಾಸ ಮಾಡ್ಕೊಳ್ತಾನೆ. ಅಯೋಗ್ಯನ ಹೇಳೋದಕ್ಕೆ ಇವನೇ ನಿಮಗೆ ಶಿಕ್ಷೆ ಇದೆ. ಅರ್ಥ ಆಯ್ತಾ? ಚತುರ್ಥ ಅಯೋಗ್ಯನಲ್ಲಿ ಉಪದೇಶ ಕಾರಣ. ನಾಲ್ಕು ತಪ್ಪುಗಳಲ್ಲಿ ಮೊದಲನೇದೇನು? ಪ್ರಥಮ ನಿಷಿದ್ಧ ವಿಹಿತ ಆಚರಣ, ದ್ವಿತೀಯ ಹರಿಯ ವಿಸ್ಮರಣ, ತೃತೀಯ ಇನ್ನೊಂದು ಹೇಳ್ತಾರೆ. ನಾಲ್ಕನೇದು ಚತುರ್ಥ ಅಯೋಗ್ಯನಲ್ಲಿ ಉಪದೇಶ ಕಾರಣ ವ್ಯಾಸರಾಜರು ಸುಳಾದಿಯೊಳಗೆ ಬರುತ್ತೆ. ಅದು ಆ್ಯಕ್ಚುಲಿ ಐತರೇಯ ಭಾಷ್ಯದ ಮಾತುಗಳ ಅನುವಾದ ಅಷ್ಟೇ. ಆಚಾರ್ಯ ಹೇಳಿದ ಮಾತು ಅಯೋಗ್ಯರಿಗೆ ಉಪದೇಶ ಮಾಡಬಾರದು, ಅಕಸ್ಮಾತ್ ಮಾಡಿದರೆ ಕೇಳಿದೋ ನರಕಕ್ಕೆ ಹೋಗ್ತಾನೆ, ಕೇಳಿದೋ ನರಕಕ್ಕೆ ಹೋಗ್ತಾನೆ, ಹೇಳಿದ ಗುರುಗಳಿಗೆ ಜ್ಞಾನನಾಶ ಆಗುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಹೇಳಿಕೊಟ್ಟಿದ್ದಕ್ಕೋಸ್ಕರ ಇವನು ಪೆನಾಲ್ಟಿ ಏನೋ, ಇವ್ರ ಜ್ಞಾನ ಅಫೆಕ್ಟ್ ಆಗುತ್ತೆ. ಆದ್ದರಿಂದ ಅಂಥವ್ರು ಹೇಳಬಾರ್ದು. ಯದಾರಬ್ಧ ನಚ ವಿರೋಧಾಭಾವ, ಅದಕ್ಕೆ ಆಧಾರ ಕೊಡ್ತಾರೆ. ಇದಕ್ಕೇನು ಎಲ್ಲ ಹೇಳಿಬಿಟ್ರೆ, ಇದಕ್ಕೆ ನಿಮ್ಮ ಮತದ ಕಲ್ಪನೆ ಆಯಿತು ಅಂತ ಕೇಳಿದರೆ, ಇಲ್ಲ ತ್ಯಕ್ತ್ವಾ ತ್ವರಾಂ ಬ್ರಹ್ಮ ವಿದ್ಯಾಂ ವದೇತ ಜನಾಯ ಯೋಗ್ಯಾಯ ಸದೈವ ವಿದ್ವಾನ್ ಇತಿ ಶ್ರುತೇ. ತ್ಯಕ್ತ್ವಾ ತ್ವರಾಂ ಬ್ರಹ್ಮ ವಿದ್ಯಾಂ ವದೇತ ಜನಾಯ ಯೋಗ್ಯಾಯ ಸದೈವ ವಿದ್ವಾನ್. ತ್ಯಕ್ತ್ವಾ ತ್ವರಾಂ, ತ್ವರೆಯನ್ನು ಬಿಟ್ಟು ಬ್ರಹ್ಮವಿದ್ಯಾಂ, ಇದು ಬೇರೆ ಬೋರ್ಡ್ ಹಾಕಿರ್ತಾರೆ ನೋಡಿ, ಅವಸರದ ಅಪಘಾತಕ್ಕೆ ಕಾರಣ. ಸ್ಪೀಡ್ ಕಿಲ್ಸ್, ಸ್ಪೀಡ್ ಥ್ರಿಲ್ಸ್ ಬಟ್ ಇಟ್ ಕಿಲ್ಸ್. ಹೌದಲ್ಲ, ಸ್ಪೀಡ್ ಆಗಿ ಭಾಳ ಖುಷಿ ಆಗುತ್ತೆ ಬಟ್ ಪ್ರಾಣನೂ ಹೋಗುತ್ತೆ, ಹುಷಾರು ಅಂತ ಹೇಳ್ತಾರೆ ಆ ಟೈಪ್. ಅದು ಫಾಸ್ಟಾಗಿ ಹೋಗಬೇಡಿ ಅಂತ ಅರ್ಥ ಅಲ್ಲ, ಅದಕ್ಕೆ ಓವರ್ ಸ್ಪೀಡ್ ಮಾಡಬೇಡಿ. ನೀನು ಆಯ್ತು ನೋಡಿಬಿಟ್ಟು ಅದೆಲ್ಲ ಒಂದೊಂದು ಕಿಲೋಮೀಟರ್ ಹೊರಟ ಶುರು ಮಾಡಿದೆ, ಆ ಅರ್ಥ ಅಲ್ಲ. ಅದಕ್ಕೆ ಅವಸರ ಮಾಡ್ಕೊಳ್ಳೋದಾಗಲಿ ಓವರ್ ಸ್ಪೀಡ್ ಆಗಲಿ ಬೇಡ, ಆ ಅರ್ಥದಲ್ಲಿ ಮಾತು ಹೇಳ್ತಿರೋದು. ಹೇಗೆ ಪ್ರಯಾಣದಲ್ಲಿ ಆ ರೀತಿ ಆಗಬಾರ್ದು, ಪಾಠ ಪ್ರವಚನದಲ್ಲಿ ಕೂಡ ಏನಾಗಬಾರ್ದು? ತ್ಯಕ್ತ್ವಾತ್ವರಾಂ ಬ್ರಹ್ಮ ವಿದ್ಯಾಂ ವದೇತ, ಯಾರಿಗೆ ಹೇಳಬೇಕು? ಜನಾಯ ಯೋಗ್ಯಾಯ, ಯೋಗ್ಯರಿಗೆ ಮಾತ್ರ ಹೇಳಬೇಕು. ಸದೈವ ವಿದ್ವಾನ್, ವಿದ್ವಾಂಸನಾದವನು ಮಾಡಬೇಕಾದ ಕೆಲಸ ಇದು ಅಂತ ಎಚ್ಚರಿಕೆಯನ್ನು ವೇದಗಳು ಕೊಟ್ಟಿವೆ. ಇನ್ನೊಂದು ಮಾತು, ಮಾನಸ್ತೇನೇಭ್ಯ ಇತ್ಯಾದೇಶ್ಚ, ಮಾನಃ ತೇನೇಭ್ಯ, ವಾಯುದೇವರನ್ನು ವಿದ್ಯಾಭಿಮಾನಿ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ವಾಯುದೇವರೇ ನಹ ನಮ್ಮನ್ನು, ಸ್ತೇನೇಭ್ಯ ಮಾಬ್ರೂಹಿ, ಅಯೋಗ್ಯರಿಗೆ ಕಳ್ಳರಿಗೆಲ್ಲ ಹೇಳಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಅದು ಹಿರಣ್ಯಾಕ್ಷ ಏನು ಮಾಡಿಬಿಟ್ಟೆ, ವೇದ ಕದ್ದ ಅಂತ ಹೇಳ್ತಾರಲ್ಲ, ಹಾಗೆ ಭೂಮಿ ಕದ್ದ ಇವನು, ಹೈಗ್ರೀವರ ವೇದ ಕದ್ದ ಅಂತ ಹೇಳ್ತಾರಲ್ಲ ಹಾಗೆ. ನಚ ವಿರೋಧಾಭಾವಾತ್ ಸಾಧನಾನುಷ್ಠಾನ ಜನ್ಮನ್ನೇವ ಅಪರೋಕ್ಷ ಜ್ಞಾನ ಮುಕ್ತಿಶ್ಚೇತಿ ನಿಯಮ ಪ್ರತಿಬಂಧೇ ಸತಿ ತನ್ನಿರಾಸೇನ ಅತ್ವರಯೈವ ಸಿದ್ಧ್ಯುಪಪತ್ತೇ. ನಚ ವಿರೋಧಾಭಾವಾತ್ ಸಾಧನಾನುಷ್ಠಾನ ಜನ್ಮನೇವ ಅಪರೋಕ್ಷ ಜ್ಞಾನ ಮುಕ್ತಿಶ್ಚೇತಿ ನಿಯಮ. ಇನ್ನೊಂದು ಪ್ರಶ್ನೆ, ಈಗ ನಮಗೀಗ ಸಾಧನೆ ಶುರು ಮಾಡ್ತೀವಿ ಅಂತ ಇಟ್ಕೊಂಬೋಣ. ಯಾವ ಜನ್ಮದಲ್ಲಿ ಸಾಧನೆ ಮಾಡ್ತೇವೋ ಅದೇ ಜನ್ಮದಲ್ಲಿ ಅಪರೋಕ್ಷ ಜ್ಞಾನವಾಗುತ್ತೋ ಅಂತ ಪ್ರಶ್ನೆ. ಯಾವ ಜನ್ಮದಲ್ಲಿ ಸಾಧನೆ ಶುರು ಮಾಡ್ತೀವೋ ಅದೇ ದಿನ ಅಪರೋಕ್ಷ ಜ್ಞಾನವಾಗುತ್ತೋ ಅಂತ ಕೇಳಿದರೆ, ಹಾಗಾಗಬೇಕು ಅಂತ ನಿಯಮ ಇಲ್ಲ. ಗೊತ್ತಾಯ್ತಾ? ಇದೇ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ ಆಗಬೇಕು ಅಂತ ನಿಯಮ ಇಲ್ಲ. ನಚೆ ವಿರೋಧ ಯಾಕೆ ಆಗಬಾರ್ದು ಅಂತ ಕೇಳ್ತಾರೆ. ವಿರೋಧ ಏನಿಲ್ವಲ್ಲ ಅಂತ ಕೇಳಿದರೆ, ಸಾಧನಾನುಷ್ಠಾನ ಜನ್ಮನೇವ ಅಪರೋಕ್ಷ ಜ್ಞಾನ ಮುಕ್ತಿಶ್ಚೇತಿ ನಿಯಮ. ಅಪರೋಕ್ಷ ಜ್ಞಾನ ಸಾಧನೆ ಶುರು ಮಾಡಿದ, ಅದೇ ಜನ್ಮದಲ್ಲಿ ಅಪರೋಕ್ಷ ಜ್ಞಾನ, ಅದೇ ಜನ್ಮನೇ ಕೊನೆ ಜನ್ಮ, ಮೋಕ್ಷ ಆಗ್ಬೋದು ಅಂದರೆ ಹೇಳ್ತಾರೆ ಹಾಗಿಲ್ಲ. ಪ್ರತಿಬಂಧೇ ಸತಿ ನಿರಾಸೇನ ಅತ್ವರ ಏವ ಸಿದ್ಧುಪತ್ತೇ. ಅದಕ್ಕೆಷ್ಟೋ ಪ್ರತಿಬಂಧಕಗಳಿರೋದು, ಪ್ರತಿಬಂಧ ಶುರು ಮಾಡಿದ, ಎಷ್ಟೋ ಅನೇಕ ಪಾಪಗಳು ಅಡ್ಡ ಕೂತಿತ್ತು, ಆ ಜನ್ಮ ಸಾಧನೆ ಮುಗಿಲಿಲ್ಲ, ಮತ್ತೆ ಹುಟ್ಟಿದ, ಮತ್ತೆ ಇನ್ನೂ ಮುಗಿಲಿಲ್ಲ, ಮತ್ತೆ ಹುಟ್ಟಿದ, ಒಂದು ಫೈನ್ ಡೇ ಮುಗೀತು ಪ್ರತಿಬಂಧಕ್ಕೆಲ್ಲ. ಅವಾಗೇನು ಬಂತು ಅವನಿಗೆ? ಅಪರೋಕ್ಷ ಜ್ಞಾನ ಬಂತು. ಆದರೂ ಆಗಲೇ ಮೋಕ್ಷ ಆಗೋಗುತ್ತೆ ನಿಯಮ ಇಲ್ಲ. ಪ್ರಾರಬ್ಧ ಕರ್ಮ ಕೂತ್ಕೊಂಡಿದೆ, ಮೊದಲು ಕೂತಿದ್ದು ಅನಾದಿ ಕರ್ಮ, ಆಮೇಲೆ ಕೂತಿದ್ದು ಪ್ರಾರಬ್ಧ ಕರ್ಮ, ಡಿಫ್ರೆನ್ಸ್ ಗೊತ್ತಾಗಬೇಕು. ಅಪರೋಕ್ಷ ಜ್ಞಾನ ಅಂದರೆ ಅನಾದಿ ಕರ್ಮ ಇಲ್ಲ, ಅರ್ಥ ಆಯ್ತಾ? ಅಪರೋಕ್ಷ ಜ್ಞಾನ ಆಗ್ತಿರ್ಲಿಕ್ಕೆ ಯಾವ್ದು ಹೊರಟೋಯ್ತು? ಅನಾದಿ ಕರ್ಮ ಹೊರಟೋಯ್ತು. ಮೊದಲು ಏನಂತ ಹೇಳ್ಬೇಕು ನಾವು? ಅನಾದಿ ಕರ್ಮದ ಗಂಟೆ ಇದೆ ನಮಗೆ, ಇವತ್ತು ನಾವು ಪ್ರಾರಬ್ಧ ಕರ್ಮ ಅಂತ ಹೇಳ್ಕೊಂಡ್ಬಿಡ್ತೀವಿ ನಾವು. ಸೊ ಇದರಿಂದ ಏನು ಹೇಳ್ಕೊಂಡಾಗಾಯ್ತು? ನಾವೀಗ ಅಪರೋಕ್ಷ ಜ್ಞಾನ ಅಂತ ಸಿದ್ಧ ಮಾಡ್ಕೊಂಡಾಗಾಯ್ತು. ನಮ್ಮದು ಪ್ರಾರಬ್ಧ ಅಂತ ಹೇಳಿಬಿಟ್ರೆ ಅಪರೋಕ್ಷ ಜ್ಞಾನಿಗಳು ಅಂತ ನಾವೇ ಹೇಳ್ಕೊಂಡಾಗಲಕ್ಕ. ಪೆನ್ಷನ್ ಬರುತ್ತೆ ಅಂದ್ರೆ ಏನರ್ಥ? ರಿಟೈರ್ ಆಗಿದೆ ಅಂತ ಅರ್ಥ, ಇನ್ನೇನಿಲ್ಲ. ಆ ಥರ ಹೇಳ್ಕೋತೇವೆ ನಾವು. ತಪ್ಪು, ತುಂಬ ಜನ ಅದಕ್ಕೆ ಉಪಯೋಗಿಸ್ತಾರೆ ಪದನ, ಉಪಯೋಗಿಸ್ಬಾರ್ದು. ಏನಂತ ಹೇಳ್ಬೇಕು? ಅನಾದಿ ಕರ್ಮ, ಹಿಂದಿನ ಕರ್ಮ ಅಂತ ಹೇಳಬೇಕೇ ಹೊರತು ಪ್ರಾರಬ್ಧ ಅನ್ನಬಾರ್ದು. ಅಪರೋಕ್ಷ ಜ್ಞಾನವಾಗ್ತಿರ್ಲಿಕ್ಕೇನೆ ಅನಾದಿ ಕರ್ಮ ಹೊರಟೋಯ್ತು. ಬಟ್ ಯಾವ್ದು ಉಳ್ಕೊಂಡಿದೆ ಈಗ? ಪ್ರಾರಬ್ಧ ಕರ್ಮ ಇದೆ. ಪ್ರಾರಬ್ಧ ಕರ್ಮ ಸ್ವಲ್ಪ ಇತ್ತು, ಅದೇ ಜನ್ಮದಲ್ಲಿ ಮುಗಿಯಾಗಿತ್ತು, ಅದೇ ಮೋಕ್ಷ ಆಗ್ಬೋದು, ಏನು ಯೋಚನೆ ಇಲ್ಲ. ಅರ್ಥ ಆಯ್ತಾ? ಈಗ ಒಂದೇ ಜನ್ಮದಲ್ಲಿ ಸಾಧನೆ ಬೈ ಚಾನ್ಸ್ ಇಟ್ಕೊಂಬೋಣ, ವಿಮೆ ಸುಮ್ಮನೆ ಊಹೆಯಾಗಿ ಇಟ್ಕೊಂಬೋಣ. ಸಾಧನೆ ಶುರು ಮಾಡಿದ್ರೆ ವಿಘ್ನಗಳು ಇರಲಿಲ್ಲ, ಅಪರೋಕ್ಷ ಜ್ಞಾನವೂ ಆಗೋಯ್ತು, ಪ್ರಾರಬ್ಧ ಕರ್ಮನೂ ಇರಲಿಲ್ಲ, ಒಬ್ಬ ಮೋಕ್ಷನೂ ಆಗೋಯ್ತು. ಒಂದೇ ಜನ್ಮದಲ್ಲಿ ಆಗುತ್ತೋ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಯಾವಾಗ ಆಗೋದಿಲ್ಲ? ಅದು ಪ್ರತಿಬಂಧಕ ಇದ್ದರೆ ಆಗೋದಿಲ್ಲ. ಮೊದಲು ಅಪರೋಕ್ಷ ಜ್ಞಾನಕ್ಕಿಂತ ಮೊದಲು ಪ್ರತಿಬಂಧಕ ಅಂದರೆ ಅನಾದಿ ಕರ್ಮ, ಅಪರೋಕ್ಷ ಜ್ಞಾನ ಆದಮೇಲೆ ಪ್ರತಿಬಂಧಕ ಅಂದರೆ ಪ್ರಾರಬ್ಧ ಕರ್ಮ. ಆಮೇಲೆ ಅದು ಆಗದೇ ಇರೋ ಸಾಧ್ಯ ಆಗೇ ಆಗುತ್ತೆ. ಪ್ರಾರಬ್ಧ ಕರ್ಮ ಕಳೆದು ಹೋಗಿಬಿಟ್ರೆ ಏನಾಗುತ್ತೆ? ಗ್ಯಾರಂಟಿ ಆಗುತ್ತೆ. ಅದರಿಂದ ಏನು ಹೇಳೋದಾಗತ್ತೆ? ಇದರಿಂದ 3 ವರ್ಷದ ಕೊರ್ಸಪ್ಪ ಬಿ ಎಸ್ ಸಿ, ಒಂದು 3 ವರ್ಷಕ್ಕೆ ಎಲ್ಲರೂ ಮುಗಿಸ್ತಾರೆ ಅಂತೇನೆ ಗ್ಯಾರಂಟಿ ಇಲ್ಲ. ಕೆಲವರು ಹಿಂದಿನ ಕಾಲಕ್ಕೆಲ್ಲ ಮೊದಲು ಪ್ರೈಮರಿ ಸ್ಕೂಲ್ ಜಂಪ್ ಆಗಿಬಿಡ್ತಿದ್ರು, 1, 3, 5 ಆ ಥರ. ಈಗ ಅದೆಲ್ಲ ಇಲ್ಲ, ಡಬಲ್ ಪ್ರಮೋಷನ್ ಅಂತ ಹೇಳ್ತಾರೆ ಅದಕ್ಕೆ, ಆ ಥರ ಕೊಡ್ತಿದ್ರು. ಈಗ ಅದೆಲ್ಲ ಇಲ್ಲ. ಬಟ್ ಇವರು ಜ್ಞಾನಿಗಳಿಗೆ ಉಂಟು, ಅದನ್ನು ಮಿಸ್ ಆಗಬಾರದಂತೇನಿಲ್ಲ. ಮಾನಸ್ತೇನೆಭ್ಯ ಇತ್ಯಾದಿಶ್ಚ ನಚ ವಿರೋಧಾಭಾವ ಸಾಧನಾನುಷ್ಠಾನ ಜನ್ಮನ್ನೇವ ಅಪರೋಕ್ಷ ಜ್ಞಾನ ಮುಕ್ತಿಶ್ಚೇತಿ ನಿಯಮ. ಏನನ್ಬೋದು ಅದಕ್ಕೇನಂತ ಹೇಳ್ಬೋದು? ಅದನ್ನ ನಿತ್ಯ ನಮಗೆ ಅದ್ರ ಬಗ್ಗೆ ಮಾತಾಡೋಕೆ ಹೊರಟಿಲ್ಲ ನಾವೀಗ. ನಾವು ಅದಕ್ಕೋಸ್ಕರ ತಳ ಮಾಡಬಾರ್ದು ಅಷ್ಟೆ. ಅವರಿದ್ದಾರೆ ಅಂತ ನಾವು ಇರ್ಲಕ್ಕೆ ಹೋಗ್ಬಾರ್ದು ಅಷ್ಟೆ. ಅರ್ಥ ಆಯ್ತಾ? ಎಷ್ಟು ಜನ ಇದ್ದಾರೆ ಸಾಧನೆ ಮಾಡಿಲ್ಲ ಪಾಪ ಅಂತ ನಾವು ಆ ಗುಂಪು ಯಾಕೆ ಸೇರ್ಬೇಕು? ಹೌದಲ್ಲ, ಅವ್ರಿಗೆ ಗೊತ್ತಿಲ್ಲ ಬೇಡ, ನಮಗೆ ಗೊತ್ತಿದ್ದಾರೆ ಮಾಡೋಣಂತೆ. ನಮಗೆ ಗೊತ್ತಿದ್ದಾರೆ ಹೇಳೋಣ, ಹಾಗೆ ಮಾಡಬೇಡಿ ಅಂತ ಹೇಳೋಣಂತೆ. ಅರ್ಥ ಆಯ್ತಾ? ಎಚ್ಚೆತ್ತು ಇರೋ ಕಂಡೆ ಮನವೇ. ರಾತ್ರಿ ಎಲ್ಲರಿಗೂ ಹೇಳಿಲ್ಲ, ಯೋಗ್ಯರಿಗೆಲ್ಲ ಹೇಳಿದ್ರು. ಆ ರೀತಿ ಹೇಳಬೇಕು. ಇಂಜಿನಿಯರಿಂಗ್ ಟೀಚರ್ಸ್ ಎಲ್ಲ ಕ್ಲಾಸ್ನ ಎಲ್ಲಿ ಮಾಡೋದಿಲ್ಲ, ಅವರು ಸರ್ಕಲ್ಲೆಲ್ಲ ಪಾಠ ಮಾಡೋದಿಲ್ಲ. ಎಲ್ಲಿ ಮಾಡ್ತಾರೆ? ಕ್ಲಾಸಲ್ಲಿ ಮಾಡ್ತಾರೆ. ಕ್ಲಾಸಿಗೆ ಯಾರು ಬಂದಿರ್ತಾರೆ? ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಇರ್ತಾರೆ. ಅರ್ಥ ಆಯ್ತಾ? ಈಗ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ಗಾಗಿ ಪಾಠ ಮಾಡ್ತಾರೋ, ಎಲ್ಲ ವಿದ್ಯೆಗಳಿಗೂ ಕಾನ್ಸೆಪ್ಟ್ ಇದೆ ತಾನೆ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಹೇಳಬೇಕು ಅಂತೇಳಿ. ಒಂದನೇ ಕ್ಲಾಸಿಂದ ಹಿಡಿದು ಎಲ್ಲ ಕ್ಲಾಸಿಗೆ ಏನಾಗಿರ್ಬೇಕು ಹುಡುಗರು? ಮೊದಲು ಎನ್ರೋಲ್ ಆಗಿರ್ಬೇಕು. ಅದೇ ರೀತಿ ಅಧ್ಯಾಪಕರು ಏನಾಗಿರ್ಬೇಕು? ಅವರು ಎನ್ರೋಲ್ ಆಗಿರ್ಬೇಕು. ಅವ್ರಿಗೆ ಹೇಳಿ, ಸುಮ್ಮನೆ ಹೇಳೋದು ಅಂದರೆ ತಪ್ಪಾಗುತ್ತೆ. ನಮ್ಮಲ್ಲಿ ಎನ್ರೋಲ್ಮೆಂಟ್ ಅಂದ್ರೇನು? ಏಕಾದಶಿ ಉಪವಾಸ ಮಾಡೋದು, ಸಂಧ್ಯಾವಧಿ ತಪ್ಪರೆ ಮಾಡೋದು, ಅದು ಎನ್ರೋಲ್ಮೆಂಟ್. ಅದು ಅದಿಲ್ಲದೆ ಹೋದ್ರೆ ಪ್ರಯೋಜನ ಪಡೋದು, ಅಡ್ಮಿಷನ್ನೇ ಸಿಗೋದಿಲ್ಲ ಅಂತ. ಬೇಸಿಕ್ ಕ್ವಾಲಿಫಿಕೇಶನ್ ಅದು. ಯದಿ ಆರಬ್ಧಂ ಹೇಳ್ತಾರೆ, ಪ್ರತಿಬಂಧೆ ಸತಿ ತಂದಿರಾಸತ್ವೇನ ಅತ್ವರೆಯೇವ ಸಿದ್ಧಿಪತ್ತೇಹಿ. ಪ್ರತಿಬಂಧ ಇದ್ದಾಗ ಅದು ಹೋದ ಮೇಲೆ ಮಾತ್ರ ಸಿದ್ಧಿ ಆಗೇ ಆಗತ್ತೆ. ಅದನ್ನೇ ಭಗವದ್ಗೀತೆ ಹೇಳಿತ್ತು, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಮೊದಲು ಬಹುಜನ್ಮಗಳ ಸಾಧನೆ ಮಾಡ್ತಾನೆ, ಜ್ಞಾನ ಬರುತ್ತೆ, ಆಮೇಲೆ ಬೇಗ ಸಾಧನೆ ಆಗುತ್ತೆ. ಅಲ್ಲಿ ಪ್ರಾರಬ್ಧ ಕರ್ಮ ಇಲ್ಲದೆ ಹೋದರೆ, ಯದಿ ಆರಬ್ಧಂ ಕರ್ಮ ನಿಬಂಧಕಂ ಸ್ಯಾತ್ ಪ್ರೈತ್ಯವ ಪಶ್ಯೇತ್ ಯೋಗಮೇವ ಅನ್ವವೇಕ್ಷಾ ಇತ್ಯಾದಿ ಶ್ರುತೇಹೇ. ಯದಿ ಆರಬ್ಧಂ ಕರ್ಮ ನಿಬಂಧಕಂ ಸ್ಯಾತ್, ನೋಡಿ, ಇದೇ ಪ್ರಾರಬ್ಧ ಕರ್ಮ. ಜ್ಞಾನ ಬಂದ ಮೇಲೆ ಪ್ರಾರಬ್ಧ ಕರ್ಮ ಏನಾದರೂ ಅಡ್ಡ ಇದ್ದರೆ, ಪ್ರೈತ್ಯವ ಆ ಜನ್ಮದಲ್ಲಿ ಸತ್ತೋಗಿಬಿಟ್ಟು ಮತ್ತೆ ಹುಟ್ಟಿ ಅದು ಅನುಭವಿಸಿದ ಮೇಲೆ ಪಶ್ಚೇತ್ ಯೋಗಂ ಏವ ಅನ್ವವೇಕ್ಷ, ಯಥಾಯೋಗ್ಯವಾಗಿ ಸಾಧನೆ ಮುಗಿಸ್ಕೊಂಡೆ ಮೋಕ್ಷಕ್ಕೆ ಹೋಗ್ತಾರೆ, ಮೊದಲು ಹೋಗೋದಿಲ್ಲ. ಅನಾದಿ ಕರ್ಮ ಅಂದರೆ ಅನಾದಿಕಾರದ ಬಂದಿರೋದೇ. ಹಾಂ ಹಾಂ, ಈಗ ನಮ್ಮದೆಲ್ಲ ಅಪರೋಕ್ಷ ಜ್ಞಾನ ಆಗಿಲ್ಲ ಅಂದರೆ ಅನಾದಿ ಕರ್ಮ ಅಷ್ಟೇ. ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಏನೇ ಇದ್ರು ಕೂಡ ಏನದು? ಪ್ರಾಚೀನ ಕರ್ಮ. ಪ್ರಾಚೀನ ಕರ್ಮವಿದು ಬಿಡಲರಿಯದು. ಅದು ಹೇಳಬೇಕಾದ್ರೆ ಪ್ರಾಚೀನ ಕರ್ಮ ಅಂತಲೇ ಕರೆದಿರೋದು ದಾಸ, ಸರಿಯಾದ ಪದ ಅದು. ಯದಿ ಆದಮೇಲೆ ಶುರುವಾಗುತ್ತೆ ಅಪರೋಕ್ಷ ಜ್ಞಾನ. ಅದಕ್ಕೆ ಪೆನ್ಷನ್ ಎಕ್ಸಾಂಪಲ್ ನೆನ್ಬಿಟ್ಕೊಂಬಿಡಿ. ಪೆನ್ಷನ್ ಶುರುವಾಗೋದು ಎಂದಿನಿಂದ? ರಿಟೈರ್ ಆದೇ ಶುರುವಾಗ. ಅಪರೋಕ್ಷ ಜ್ಞಾನ ಶುರುವಾಗೋದು ಎಂದಿನಿಂದ? ಪ್ರಾರಬ್ಧ ಕರ್ಮ ಅಂದರೆ ಅಪರೋ ಅಷ್ಟೇ, ಏನಾದರೂ ರಿಟೈರ್ಡ್ ಪರ್ಸನ್ಸ್ ಇದ್ದಾಗ ಏನು ತಿಳ್ಕೊಬಾರ್ದು ಅಷ್ಟೇ. ಆ ರೀತಿ ಅರ್ಥ ಮಾಡ್ಕೋಬಾರ್ದು. ಅವ್ರು ಎನ್ಲೈಟನ್ಡ್ ಪರ್ಸನ್. ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂ ಗತಿಂ ಇತಿ ಭಗವದ್ವಚನಂ. ಅನೇಕ ಜನ್ಮ ಸಂಸಿದ್ಧ, ಅದಕ್ಕೆ ಭಗವದ್ಗೀತೆಯ ಮಾತು. ಒಂದೇ ಜನ್ಮದಲ್ಲಿ ಸಾಧನೆ ಆಗದೆ ಹೋದ ಯೋಚನೆ ಮಾಡಿ ಅರ್ಜುನ ಅದನ್ನೇ ಕೇಳಿಬಿಟ್ಟ. ನಾವು ಸಾಧನೆ ಶುರು ಮಾಡ್ತೇವೆ, ಮುಗಿಲಿಲ್ಲ, ಸತ್ತು ಹೋಗ್ತೇವೆ, ಏನು ಮಾಡಬೇಕಾಗ? ಇದೇ ಪ್ರಶ್ನೆ ಬಂದಿರೋದೆ. ಅದಕ್ಕೆ ಏನಂತ ಉತ್ತರ ಕೊಟ್ಟರಾಗ ಯೋಚನೆ ಮಾಡಬೇಕಡ. ಮೊದಲೇನು ಮಾಡ್ತೀನಿ ನೀನೀಗ? ಮೊದಲೇನು ಮಾಡ್ತೀಯ? ಪ್ರಾಪ್ಯ ಪುಣ್ಯಕೃತಾನ್ ಲೋ ಪುಣ್ಯಕೃತಾಂ ಲೋಕಾನ್ ಉಷಿತ್ವ ಶಾಶ್ವತಿ ಸಮಾಹ. ಮಾಡಿದ ವೇಸ್ಟ್ ಆಗೋದಿಲ್ಲ, ಅಷ್ಟು ಒಳ್ಳೊಳ್ಳೆ ಲೋಕ ಸಿಕ್ಕಿಬಿಡುತ್ತೆ. ಆಮೇಲೆ ಏನು ಮಾಡ್ತಾನೆ? ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿ ಜಾಯತ್. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ. ಎರಡು ಚಾನ್ಸ್ ಇದೆ ಅವನಿಗೆ. ಒಳ್ಳೆ ಜ್ಞಾನಿಗಳ ಮನೇಲಿ ಹುಡುತಾನೆ, ಅಥವಾ ಮಹಾ ಅಪರೋಕ್ಷ ಜ್ಞಾನ ಮನೆಯಲ್ಲೇ ಹುಟ್ಟುಬಿಡ್ತಾನೆ. ಧೀಮತಾಂ ಯೋಗಿನಾಮ ಅಪರೋಕ್ಷ ಜ್ಞಾನ ಮನೆಯಲ್ಲೇ ಹುಟ್ಟಬಹುದು. ರಾಯರಂಥವ್ರ ಮಗನಾಗಿ ಹುಟ್ಟಿರು, ಲಕ್ಷ್ಮಣಾಚಾರ್ಯ ಅಂಥವರವರೆಲ್ಲ ಕೂಡ ಭಾರಿ ಹೈ ಸ್ಟ್ಯಾಂಡರ್ಡ್ ಆಗಿರುತ್ತೆ ಅಂತ ಅವಕಾಶ ಸಿಗುತ್ತೆ. ಶ್ರೀಮಂತರು ಅಂತ ಹೇಳಿದರೆ ಸಿರಿಚಿಪಿಪುಲ್ ಅಂತ ಅರ್ಥ ಅಲ್ಲ, ಯೋಗ್ಯರು ಅಂತ ಅರ್ಥ. ಶ್ರೀಮಂತರು ಮಕ್ಕಳೆಲ್ಲ ಆಗಿದ್ದರೆ ಎಂಥವರು ಯೋಗ ಭ್ರಷ್ಟರು ಅಂತ ತಿಳ್ಕೊಬಿಟ್ರೆ ಬರೀ ಭ್ರಷ್ಟರಾಗಿರೋ ಚಾನ್ಸಸ್ ಇರ್ತದೆ. ಯೋಗ ಭ್ರಷ್ಟರಾಗಬೇಕಂತೇನಿಲ್ಲ.